ಇಟ್ಕೊಂಡು ಮಾಡಿದ್ರು. ಹೌದು, ಧಾತುವಿಗೆ ಒಂದು ಅರ್ಥ ಇದ್ದ ಮಾತ್ರಕ್ಕೆ ಲಿಮಿಟ್ ಮಾಡಬೇಕಾಗಿಲ್ಲ. ಏನರ್ಥ ಇದೆ ಧಾತುಗಳಿಗೆ ಯಾವಾಗಲೂ? ಧಾತುವಿನ ಅನೇಕ ಅರ್ಥತ್ವ ಅಂತ ಒಂದು ನಿಯಮ. ಧಾತುಗಳಿಗೆ ಒಂದು ಸಂದರ್ಭಕ್ಕೆ ತಕ್ಕಂತೆ ಬೇರೆ ಅರ್ಥ ಬರಬಹುದು ಅಂತ ಹೇಳಿರೋದ್ರಿಂದ ಡೈರೆಕ್ಟಾಗೆ ಬರುತ್ತೆ ಅಂತ ಅರ್ಥ. ವಿದ್ಯೇತ, ಭವೇತ, ಉತ್ಪದ್ದೇತ. ಟೀಕಾರ ಯಾತಕ್ಕೆ ಆಚಾರ್ಯ ಇಷ್ಟು ಬರೆದ್ರು ಅಂಬೋದಕ್ಕೆ ಅನೇಕ ಕಾರಣಗಳು ಹೇಳ್ತಾರೆ. ಆಚಾರದ ಮಾತು ಉಪಯೋಗಿಸ್ಬೇಕಾದ್ರೆ ಎಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳೋದಕ್ಕೋಸ್ಕರ ವಿದ್ಯೇತ, ಭವೇತ, ಉತ್ಪದ್ದೇತ ಅಂಥೇಳಿ ಇಷ್ಟೆಲ್ಲ ವ್ಯಾಕರಣದ ಬಗ್ಗೆ ಮಾತಾಡಿದರು. ಅಧುನಾತು ಅನೇಕ ಅರ್ಥತ್ವ ಧಾತೂನಾಂ ವಿದ್ಯತಿರೇವ ಉತ್ಪತ್ತಿವಾಚಿ ಇತ್ಯತಃ. ಅಲ್ಲಿ ಏನು ಮಾಡಿದ್ರು, ಮಧ್ಯೆ ಒಂದು ಧಾತು ಬೇರೆ ಇದೆ, ಸತ್ತಾರ್ಥ ಇದೆ ಅಂತ ಅರ್ಥ ಎಲ್ಲ ಅರ್ಥ ಹೇಳಿದರು. ಮತ್ತು ಭೂಧಾತು ಇದೆ, ಪ್ರಾಪ್ತಿ ಅಂತ ಅರ್ಥ ಇದೆ ಅಂತ ಅದಕ್ಕೆ ಹೇಳಿದರು. ಈಗ ಹೇಳಿದರು ಅದೇ ಭೂಧಾತು ಪ್ರಸಿದ್ಧವಾದ ಧಾತುನೇ ಇಟ್ಕೋಬಾರ್ದು. ಆ ಧಾತುಗಳು ಅನೇಕ ಅರ್ಥ ಇರೋದ್ರಿಂದ ಹಾಗಾಗುತ್ತೆ. ಯದಿ ಇತ್ಯಶ್ಚ ತರ್ಹಿ ಇತ್ಯರೇಣ ನಿತ್ಯ ಯೋಗ ತರ್ಹಿ ಇತ್ಯಧ್ಯಾಹೃತ. ಇಲ್ಲೊಂದು ಪದ ಇದೆ, ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ. ಅಲ್ಲಿ ಆಚಾರ್ಯ ಏನು ಮಾಡಿದ್ರು, ಈಗ ತರ್ಹಿ ಅಂತ ಪದ ಸೇರಿಸಿದ್ರು. ಪ್ರಪಂಚೋ ಯದಿ ವಿದ್ಯೇತ ಭವೇತ ಉತ್ಪದ್ದೇತ ತರ್ಹಿ ನಿವರ್ತೇತ ಅಂತ ತರ್ಹಿ ಪದ ಸೇರಿಸಿದ್ರು. ಆಗೊಂದು ಪ್ರಶ್ನೆ ಕೇಳ್ಬೋದು, ಅವನು ತರ್ಹಿ ಅಂತ ಇಲ್ಲ ಅಲ್ಲಿ ಯಾಕೆ ಸೇರಿಸರಿ ಅಂತ ಕೇಳಿದರೆ ಇರಬೇಕಾಗಿಲ್ಲ. ಯದಿ ಇದ್ಮೇಲೆ ಏನಿರಬೇಕು? ತರ್ಹಿ ಇರಬೇಕು. ಬಟಾಲ್ ಸೋಮ ನಾಟ್ ಆನ್ಲಿ ನಾಟ್ ಓನ್ಲಿ ಬಟಾಲ್ ಸೋಮದ್ ಏನವಲ್ಲ ಕಾರ್ಯಲೇಟ್ ಬಂದು ಇನ್ನೊಂದು ಬರಲೇಬೇಕದು. ಆದ್ದರಿಂದ ಇಲ್ಲದೆ ಹೋದ್ರೆ ಏನರ್ಥ? ಯಥಾರ್ಘ ಸಾಮಾನ್ಯವಾಗಿ ಫಿಲಪ್ ತಿ ಬ್ಲಾಂಕ್ಸ್ ಕೊಡ್ತಾರೆ. ಯಥಾ ರಾಜ ಡ್ಯಾಶ್ ಪ್ರಜಾ ಏನು ಸೇರಿಸ್ಬೇಕಲ್ಲಿ? ತಥಾ ಪ್ರಜಾ. ಯಥಾ ತಥಾ ಎಂಬ ಪದ, ಯದಾ ತಥಾ ಎಂಬುದು, ಯದಿ ತರ್ಹಿ ಎಂಬುದು ಏನವು? ನಿತ್ಯ ಸಂಬಂಧಿ ಅವ್ಯಯಗಳು. ಒಂದಿದ್ರೆ ಇನ್ನೊಂದು ಇರಲೇಬೇಕು ಅಂತ ಅರ್ಥ. ಇಲ್ಲದೆ ಹೋದ್ರೆ ಏನಂತ ಅರ್ಥ? ಇದೇ ಅಂತ ಅರ್ಥ. ವಾಕ್ಯ ಪೂರ್ಣಾರ್ಥ ವಾಕ್ಯ ಕೊಡೋದಿಲ್ಲ, ಅದರಿಂದ ಏನೇ ಇರಲೇಬೇಕು ಅದಕ್ಕೆ. ಉಪನಿಷತ್ತಲ್ಲಿಲ್ಲ, ಮೇಲಿಲ್ಲ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ರ ಸಂಶಯ. ತರ್ಹಿ ನಿವರ್ತೇತ ಅಂತ ಇರಬೇಕಾಗಿತ್ತು. ತರ್ಹಿ ಇಲ್ಲ, ಅದು ಇಲ್ಲ. ಇಲ್ಲ ಅಂದ್ರೆ ಯೋಚನೆ ಮಾಡಬೇಕಾಗಿಲ್ಲ. ಯಾತಕ್ಕೆ? ತರ್ಹಿ ಇರಲೇಬೇಕು ಅಂತ ಅರ್ಥ. ಅದಿಲ್ಲ ಹೋದ್ರೂ ಸೇರಿಸ. ವಾಟ್ ಈಸ್ ಯುವರ್ ನೇಮ್ ಅಂತ ನೇಮ್ ಪ್ಲೀಸ್ ಅಂತಾರೆ. ಏನೋ ಕೇಳೋಕೆ ನೇಮ್ ಪ್ಲೀಸ್ ಅಂತಾರೆ. ವಾಟ್ ಈಸ್ ಯುವರ್ ನೇಮ್ ಕೇಳಬೇಕಾಗಿಲ್ಲ. ನೇಮ್ ಪ್ಲೀಸ್ ಯಾರು? ಯುವರ್ ನೇಮ್ ಅಂತ ಅರ್ಥ. ಗೊತ್ತಾಯ್ತಾ? ಲುಕ್ ಲುಕ್ ಹಿಯರ್ ಅಂತ. ಲುಕ್ ಹಿಯರ್ ಅಂದ್ರೆ ಏನು? ಯು ಲಿಕ್ ಹಿಯರ್ ಅಂತ. ಯು ಹೇಳಬೇಕಾಗಿಲ್ಲ. ಈಗ ಅಷ್ಟರ್ಥ ಹೇಳಿ ಮುಂದೆ ಹೇಳ್ತಾರೆ. ಯದಿತ್ಯಶ್ಯ ತರ್ಹಿತಿ ನಿತ್ಯ ಯೋಗ, ನಿತ್ಯ ಸಂಬಂಧಿ ಪದಗಳಾದ್ದರಿಂದ ಯಾವಾಗ ಸೇರಿಸ್ಕೋಬೇಕು? ತರ್ಹಿತಿ ಅಧ್ಯಾಹೃತಂ ಪ್ರಸಂಗಸ್ಯ ವಿಪರ್ಯಯೇ. ಇದೊಂದು ಕೆಲವು ಪದಗಳುಂಟು, ಕೆಲವು ಪದ ಹೇಳದೆ ಹೋದ್ರೆ ಇರೋ ಪದಗಳಿದೆ. ರಾಮ ಅಂದ್ರೆ ಏನು? ಏನು ಬಂದು ಹೇಳಲಿಲ್ಲ ರಾಮ ಅಂತ ಹೇಳಿಬಿಟ್ಟು. ಅಸ್ತಿ ಅಂತ ಅರ್ಥ. ಅಸ್ಥಿ ಭವತಿ ಅನ್ನೋ ಪದಗಳು ಏನು ಹೇಳದೆ ಹೋದ್ರೂ ಅಂಡರ್ಸ್ಟುಂಡು ಅಂತ. ತಿಳಿತಾ? ಕೆಲವು ನಿಯಮಗಳುಂಟು. ಅವರು ಕೆಲವು ಪದಗಳು ಬರೀ ಅಲ್ಲಿ ನಿಲ್ಲೋದಿಲ್ಲ, ಅದು ಅವ್ರು ಹೇಳಬೇಕಾಗಿಲ್ಲ. ಅರ್ಥ ಮುಂದೆ ಸೇರಿಬಿಡುತ್ತೆ ಅವರ ತಾನೇ. ನಚೇತಿ, ಇದು ಯಾತಕ್ಕೆ ಹೇಳಿದ್ರು ಅಂದರೆ, ಕಲ್ಪನೆ ಮಾಡಿ ಹೇಳಿದ ಪದ ಅಲ್ಲ. ಕೆಲವು ಪದಗಳು ಇಲ್ಲದೆ ಹೋದ್ರೂ ಸ್ಪಷ್ಟವಾಗಿ ಇದ್ದೇ ಇದೆ ತಿಳ್ಕೊಂಡೇ ಮಾತಾಡಬೇಕು. ನಚೇತಿ ಪ್ರಸಂಗಸ್ಯ ವಿಪರ್ಯಯೇ ಪರ್ಯವಸಾರ ಅವಶ್ಯಂ ಭಾವಾತ್ ತದಾಹ ನಚೇತಿ. ಪ್ರಸಂಗ ಅಂದ್ರೆ ತರ್ಕ. ತರ್ಕ ಯಾವಾಗಲೂ ಏನಾಗಬೇಕದು? ನೀನೇನೋ ಏಕಾಶಿ ಊಟ ಮಾಡೋದಾದರೆ, ಗೊತ್ತಾಯ್ತಾ, ಗೋಮಾಂಸ ಮಾಡಿ ತಿಂದು ಪಾಪ ಬರುತ್ತೆ ಅಲ್ಲಿ ಹೇಳಬೇಕಂತ. ಆದ್ದರಿಂದ ಏಕಾಶಿ ಉಪವಾಸ ಮಾಡಬೇಕು. ಇಲ್ಲಿಗೆ ಅನ್ವಯ, ವಾಪಸ್ ಹೋಗ್ಬೇಕದು. ಅದು ವಿಪರ್ಯ ಪರ್ಯವಸಾರ ಅಂದ್ರೆ ಅದು. ಆದ್ದರಿಂದ ಜಗತ್ತೇನಾದರೂ ಸುಟ್ಟಿ ಇಲ್ಲದೆ ಜಗತ್ತು ಸುಟ್ಟಿ ಬಂದಿದ್ದಿದ್ರೆ ಏನಾಗ್ತಿತ್ತದು? ನಾಶವಾಗಬೇಕಾಗ್ತಿತ್ತು. ನಾಶವಾಗ್ತಾ ಇಲ್ಲ, ಆದ್ದರಿಂದ ಹುಟ್ಟಿ ಬಂದಿಲ್ಲ, ಅಲ್ಲಿ ವಾಪಸ್ ಹೋಗ್ಬೇಕು. ಸೊ ನಿತ್ಯ ಅನಾದಿಯಾದದ್ದು ಜಗತ್ತು, ನಿತ್ಯವಾದದ್ದು ಅಂತ ಎಂಡ್. ಅದು ತಥೋ ನಾನು ಪ್ರಪಂಚ ಇಲ್ಲದ ಗೊತ್ತೇ ಕೆಲವು ಹೇಳ್ತಾ ಹೇಳ್ಬೇಕಾರೆ ಬರಲೇಬೇಕು ಇಲ್ಲದ್ರೆ ಗೊತ್ತಲ್ಲ ಅಂತ ಅರ್ಥ. ಬರಲೇಬೇಕು ಇಲ್ಲದ್ರೆ ಗೊತ್ತಲ್ಲ ಅಂದರೆ ಇಲ್ಲಿ ಪರಿಶ್ರಣ ಅಂತ ಅರ್ಥ ಆಯ್ತಾ? ಅದು ಹೇಳಬೇಕಾಗಿಲ್ಲ, ಆದ್ರಿಂದ ಬರಲೇಬೇಕು ಅಂತ ತೀರ್ಮಾನ. ನಾನು ನಾನು ಪ್ರಪಂಚೋ ಘಟಾದಿಹಿ ಉತ್ಪದ್ಯಮಾನೋ ವಿನಾಶವಾಂಶ ಪ್ರಮಾಣ ಸಿದ್ಧ. ಪ್ರಪಂಚ ಅಂಬುದಿದೆ, ಘಟಾದಿ ರೂಪವಾದದ್ದೇ ಪ್ರಪಂಚ. ಅದು ನೋಡ್ತೀವಲ್ಲ ನಾವೀಗ, ಘಟ ಸೃಷ್ಟಿಯಾಯಿತು, ನಾಶನ ಆಯಿತು, ನೋಡ್ತೇವಲ್ಲ ಅದೇನಂತ ಕೇಳಿದರೆ, ತಥೋ ನಾ ಇದ ಅನಿಷ್ಟಾಪಾದನಂ ನಾಪಿ ವಿಪರ್ಯಯ ಪರಿವಸಾರ ವಿತ್ಯತಃ ಪ್ರಕೃಷ್ಟ ಇತಿ. ಅದಕ್ಕೆ ಹೇಳ್ತಾರೆ, ಪ್ರಪಂಚ ಶಬ್ದಕ್ಕೆ ಘಟಪಟ ಅಂತ ಅರ್ಥ ಅಲ್ಲ. ಇಲ್ಲಿ ಪ್ರಪಂಚ ಶಬ್ದಕ್ಕೆ ಘಟಪಟ ಅಂತ, ಘಟ ಇದೆ, ಹುಟ್ಟಿತು, ನಾಶನೂ ಆಯಿತು, ಆಗಲಿ ಅಂತ ಹೇಳ್ತಾನೆ. ಅದಲ್ಲ ಪ್ರಪಂಚ ಶಬ್ದಕ್ಕೆ. ಪ್ರಕೃಷ್ಟ ಪಂಚವಿಧೋ ಭೇದ ಪ್ರಪಂಚ ಪ್ರಾಪಂಚ. ಪ್ರಕೃಷ್ಟ ಪಂಚವಿಧ ಭೇದ ಪ್ರಪಂಚ. ಒಟ್ಟೇನಾಯಿತು ಅಂದರೆ, ಈ ಪಂಚಭೇದಗಳೇನಾದರೂ ಕೂಡ ಕಲ್ಪಿತವಾಗಿದ್ದಿದ್ರೆ ಅವು ಮುಂದೆ ಹೋಗಿಬಿಟ್ಟು ಅದ್ವೈತ ಉಳಿತಿತ್ತು. ಪಂಚಭೇದ ಕಲ್ಪಿತವಲ್ಲ, ಯಾತಕ್ಕೆ ಹೋಗೋದಿಲ್ಲ ಅದರಿಂದ. ಅರ್ಥ ಆಯ್ತಾ? ಪಂಚಭೇದ ಪ್ರಪಂಚ ಸುಸತ್ಯ, ಪಂಚಭೇದಾತ್ಮಕ ಪ್ರಪಂಚ ಸುಸತ್ಯ. ಪ್ರಪಂಚ ಶಬ್ದದಲ್ಲಿ ಏನಿದೆ? ಪಂಚ ಅಂದರೆ ವಿಸ್ತಾರ ಅಂತ. ಪ್ರಾಪಂಚ ಬಹಳ ವಿಸ್ತಾರ. ಎರಡು ಐದು ಯಾವ ರೀತಿ ವಿಸ್ತಾರ ಅಂದರೆ, ಪಂಚಭೇದ ಹೊಂದಿರೋದ್ರಿಂದ ವಿಸ್ತಾರ. ಗೊತ್ತಾಯ್ತಾ? ಈ ಪ್ರಪಂಚ ಪಂಚಭೇದಗಳು ಯಾವ ಕಾಲಕ್ಕೂ ಹೊಸ್ತಾಗಿ ಹುಟ್ಟಿ ಬಂದವುಗಳಲ್ಲ. ಡೇರ್ಫೋರ್ ಎಂದು ಕೂಡ ಏನಾಗೋದಿಲ್ಲ, ನಾಶನೂ ಆಗೋದಿಲ್ಲ. ಅದು ಎಂಡ್. ಹುಟ್ಟಿ ಬಂದ ವಸ್ತು ನಾಶ ಆಗುತ್ತೆ, ಹುಟ್ಟಿ ಬಂದಿಲ್ಲ. ಆದ್ದರಿಂದ ಇವತ್ತು ಉದಾಹರಣೆಗೆ ಎಂದು ಹೋಗ್ತಾರೆ ಅಂದರು, ಎಂದು ಬಂದು ಎಂದು ಬಂದರು ಅಂತ ಕೇಳೋದಕ್ಕೆ ಹೋಗಿದ್ರೆ ಅಲ್ಲಿ ಅವರು ಊರಿಗೆ ಎಂದು ಬಂದೆ ಅಂದ್ರೆ ಊರಿಗೆ ಹೋಗೇ ಇಲ್ಲ, ಯಾವ ಬರೋ ಪ್ರಶ್ನೆಯನ್ನು ಬರುತ್ತೆ ಅಂತ ಕೇಳ್ತಾನೆ. ಹೌದಾನೆ? ಬರೋ ಪ್ರಶ್ನೆ ಯಾವಾಗ ಬರ್ತಿತ್ತು? ಹೋಗಿದ್ರೆ ಬರೋ ಪ್ರಶ್ನೆ ಬರ್ತಿತ್ತು. ಆದ್ರಿಂದ ಇದು ನಾಶವಾಗೋದಿಲ್ಲ ಅಂದ್ಮೇಲೆ ಏನರ್ಥ? ಹುಟ್ಟಿಲ್ಲ ಅಂತ ಅರ್ಥ. ಸಿಂಪಲ್ ಅದು. ಅದೇ ಹೇಳ್ತೀವಿ ಅನಾದಿ ಅಂತ. ಅಂಡ್ರೆಸ್ಟ್ ತಸ್ಮಾತ್ ಅನಾದಿರೇವ ಅಯಂ. ಇದು ಹೇಳ್ತಾರೆ, ನಾತ್ರ ಪ್ರಪಂಚೋ ವಿಶ್ವ ವಿಸ್ತಾರ. ಪ್ರಪಂಚ ಶಬ್ದಕ್ಕೆ ಬರೀ ಜಗತ್ತು ಅಂತ ಅಷ್ಟೇ ಅರ್ಥ ಅಲ್ಲ, ಕಿಂತು ಜಾತಿ ಪರೋ ಅರ್ಥ, ಜಾತಿ ಪರೋ ಜಾತೀಯ ಜಾತಿಯವರು ಅರ್ಥೇ ಪಂಚನ ಶಬ್ದಾತ್ ಡ ಪ್ರತ್ಯಯ. ಜಾತೀಯ ಅಂದರೆ ಗುಂಪು ಅಂತ ಅರ್ಥ. ಜಾತಿ ಸೇರಿದ್ರೆ ಒಂದು ಕ್ಲಾಸ್, ಭೇದ ಒಂದು ಕ್ಲಾಸ್, ಜೀವೇಶ್ವರ ಭೇದ ಒಂದು ಕ್ಲಾಸ್, ಜೀವ ಜೀವ ಒಂದು ಕ್ಲಾಸ್. ಅದಕ್ಕೆ ಅರ್ಥೇ ಪಂಚನ್ ಶಬ್ದಾತ್, ಪಂಚನ್ ಅನ್ನೋ ಶಬ್ದ ಅರ್ಥ ಏನು ಕೊಡುತ್ತೋ ಜಾತಿ ಅಂತ ಅರ್ಥ ಕೊಡುತ್ತೆ. ಪಂಚಜಾತಿ ಅಂದರೆ ಪಂಚಭೇದ ಅಂತ ಅರ್ಥ. ಪಂಚಜಾತಿಗಳು ಅಂದರೆ ಪಂಚಭೇದ. ಶಬ್ದಾತ್ ಡ ಪ್ರತ್ಯಯ, ಅದರ ಪ್ರಪಂಚ ಅಂತಾಯ್ತು. ತತಶ್ಚ ಪಂಚವಿಧ ಪಂಚ. ಪಂಚಶಬ್ದಕ್ಕೆ ಏನಂತ ಅರ್ಥ? ಪಂಚವಿಧ ಅಂತ ಅರ್ಥ ಬಂತು. ಸಚ ಪ್ರಕೃಷ್ಟತ್ವ ಪ್ರಪಂಚ. ಆ ಪಂಚ ಎಂಬುದು ಏನಾಗಿದೆ? ಸಾಮಾನ್ಯವಾದದ್ದಲ್ಲ, ಪಂಚವಿಧ ಬಹಳ ಶ್ರೇಷ್ಠವಾದದ್ದು. ಯಾತಕ್ಕೆ ಏನು ಶ್ರೇಷ್ಠ ಅಂತ ಯಾತಕ್ಕೆ ಕರಿತೀರಿ ಅಂದರೆ, ಪ್ರಕೃಷ್ಟತ್ವಚ್ಚ ಮೋಕ್ಷಾಂಗ ಜ್ಞಾನತ್ವ. ಅರ್ಥ ಆಯ್ತಾ? ಈ ಟೆಕ್ಸ್ಟ್ ಇದೆ, ಕಥೆ ಪುಸ್ತಕ ಇದೆ. ಟೆಕ್ಸ್ಟ್ ಯಾತಕ್ಕೆ ಗ್ರೇಟ್ ಆಗುತ್ತದೆ? ಓದಿದ್ರೆ ಪಾಸ್ ಆಗ್ತಾನೋ? ಈ ಕಥೆ ಪುಸ್ತಕ ಓದಿದ್ರೆ ಪಾಸ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಪಂಚಭೇದ ಜ್ಞಾನ ಯಾವುದಕ್ಕೆ ಕಾರಣ ಆಗುತ್ತೆ? ಮೋಕ್ಷಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅದನ್ನ? ಪ್ರ ಅಂತ ಹಾಕಿದ್ರು. ಪ್ರಪಂಚ, ಪ್ರಕೃಷ್ಟವಾದ ಪಂಚವಿಧ ವಾದ ಭೇದ ದಿಂದ ಕೂಡಿರತಕ್ಕಂಥ ಈ ಜಗತ್ತೇನಿದೆ ಅದೇನದು? ಏನು ಮಾಡಿದ್ರು ಕೂಡ ಹೋಗೋದಿಲ್ಲ. ತತ್ರ ವಿಶೇಷ ಆಕಾಂಕ್ಷಾಯಾಮ್ ಪ್ರಕರಣ ಪ್ರಾಪ್ತಯುಕ್ತಂ ಭೇದ ಇತಿ. ಇದು ಪಂಚ ಏನು? ಪಂಚ ಅಂದ್ರೆ ಏನು ಅಂತ ಅರ್ಥ? ಪಂಚಭೇದ ಅಂತ ಅರ್ಥ ಅದಕ್ಕೆ. ತಥಾ ಹಿ, ಅದು ಹೇಗೆ ಅಂತ ತೋರಿಸ್ತಾರೆ. ಅನಾದಿಮಾಯ, ಹಿಂದೆ ವಾಕ್ಯ, ಹಿಂದಿನ ವಾಕ್ಯಗಳು ಬೇರೆ ಕಡೆದಲ್ಲ ಇದು. ಅನಾದಿಮಾಯ ಯಾ ಸುಪ್ತೋ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ ಇತಿ. ಈ ಶ್ಲೋಕ ಏನರ್ಥ ಕೊಡುತ್ತೆ ಮೇಲ್ನೋಟಕ್ಕೆ ಅಂದರೆ, ಅನಾದಿಮಾಯಯಾ ಸುಪ್ತ ಯದಾ ಜೀವ ಪ್ರಬುಧ್ಯತೆ. ಅನಾದಿಮಾಯೆಯಿಂದ ಮಲಗಿರತಕ್ಕಂಥ ಜೀವ ಯಾವಾಗ ಹೇಳ್ತಾನೋ, ಕಥೆ ಇದೆ, ಅನಾದಿಮಾಯದಿಂದ ಮಲಗಿರತಕ್ಕಂಥ ಜೀವ ಯಾವಾಗ ಹೇಳ್ತಾನೋ, ಅನಾದಿಕಾಲದ ಅಜ್ಞಾನದಿಂದ ಮೈಮರೆತಿರ್ತಕ್ಕಂಥ ಜೀವ ಯಾವಾಗ ಎಚ್ಚರಗೊಳ್ತಾನೋ ಅಂತ ಅರ್ಥ. ಮಲಿದವನು ಹೇಳೋನು ಅಂದರೆ, ದಿವಸ ಮಲಗಿಡ್ತೀವಲ್ಲ ಬಿಡು ಅಂತ ಕೇಳಿದ್ರೆ ಆ ರೀತಿ ಮಲಗಿಡೋದಲ್ಲ. ಯಾವುದು ಮಲಗಿಡೋದು? ಅಜ್ಞಾನದಿಂದಾಗಿ ತಿಳುವಳಿಕೆ ಇಲ್ಲದೆ ಇರೋದು. ಹೇಳೋದಂದ್ರೇನು? ಎಚ್ಚತ್ತು ಇರು ಕಂಡೆ ಮನವೇ, ಮನಸ್ಸಿನಲ್ಲಿ ಹೇಳೋದು. ಅದು ಇಂಪಾರ್ಟೆಂಟ್, ಅದರ್ಥ. ಆವಾಗ ಏನಾಗುತ್ತೆ ಅಂತ ನಿದ್ರೆ ಹೋದ ಮೇಲೆ, ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧತೆ ತದ. ಆಗ ಅಜನಾದ, ಅನಿದ್ರಂ ಅಜ್ಞಾನಾದಿಗಳಿಲ್ಲದೆ ಇರತಕ್ಕಂತಹ, ಅಸ್ವಪ್ನಂ ಸ್ವಪ್ನಾದಿರಹಿತನಾದಂತಹ, ಅದ್ವೈತಂ ಅದ್ವೈತಂ ಅಂದರೆ ಪರಸ್ಪರ ಭೇದರಹಿತವ ಸ್ವಗತ ಭೇದ ವಿವರ್ಜಿತ ಅಂತ ಅರ್ಥ. ಇದು ಎಲ್ಲಿ ಅದ್ವೈತ ಯಾರ ಬಗ್ಗೆ ಹೇಳ್ತಿರೋದೀಗ? ದೇವ್ರ ಬಗ್ಗೆ. ದೇವ್ರ ಬಗ್ಗೆ ಏನು ದ್ವೈತ ಕಾಣ್ತಿದ್ದೇವಲ್ಲ, ರಾಮ ಬೇರೆ ಕೃಷ್ಣ ಬೇರೆ, ರಾಮ ಪರಶುರಾಮ ಯುದ್ಧ ಮಾಡಿಬಿಟ್ರು, ಇವೆಲ್ಲ ಏನಿವೆಲ್ಲ? ಮಾಯಾ ಮಾತ್ರಂ ಅಂದರೆ ಪರಮಾತ್ಮ ಇಚ್ಛೆಯಂತೆ ಅಸುರನ ಮೋಹನಕ್ಕೋಸ್ಕರ ಮಾಡಿದ್ದೆ ಹೊರತು ಏನಲ್ಲ, ಅದು ವಸ್ತುಸ್ಥಿತಿಯಲ್ಲ. ದೇವರಲ್ಲಿ ಏನಾದರೂ ಭೇದ ಕಂಡು ಬಂದರೆ ಆ ಭೇದ ಸುಳ್ಳು ಅಂತ ಹೇಳ್ತಿರೋದು. ಇವರೇನು ಮಾಡಿಬಿಟ್ರು? ಜೀವೇಶ್ವರ ಭೇದ ಸುಳ್ಳು ಅಂತ ತಿಳ್ಕೊಂಬಿಟ್ರು. ಜೀವೇಶ್ವರ ಭೇದ ಸುಳ್ಳಲ್ಲ, ದೇವರ ರೂಪರೂಪಗಳಲ್ಲಿರ್ತಕ್ಕಂಥ ಭೇದ ಸುಳ್ಳು. ಇದರ್ಥ ಸರಿಯಾದ ಸಿದ್ಧಾಂತ. ನಾವು ಅದ್ವೈತಿಗಳೇ. ಯಾವ ಅರ್ಥದಲ್ಲಿ ಅದ್ವೈತಿಗಳು? ದೇವರ ರೂಪರೂಪಗಳಲ್ಲಿ ಅದ್ವೈತ ಒಪ್ಪರು. ದೇವರಿಗೂ ಜೀವರಿಗೂ ಅದ್ವೈತ ಒಪ್ಪರಲ್ಲ, ದೇವರ ರೂಪರೂಪಗಳು ಅದ್ವೈತ ಒಪ್ಪರು. ಅದು ಅಂತ ಅದ್ವೈತ ಒಪ್ಪಿಟ್ಬಿಡ್ತೇನೆ. ಅದಕ್ಕೆ ಮಾಯಾ ಮಾತ್ರ ವಿಧಂ ದ್ವೈತಂ. ದೇವ್ರ ಬಗ್ಗೆ ಕಾಣತಕ್ಕಂಥ ಭೇದ ಅಂಬೋದು ಮಾಯಾ ಮಾತ್ರ. ಇಡೀ ದೇವರಲ್ಲಿ ನಿಜವಾಗ್ಲಿರೋದೇನು? ಅದ್ವೈತಂ ಪರಮಾರ್ಥತ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ. ಎಷ್ಟು ಸುಲಭ ಇದೆ ಅಯ್ಯೋ ಅಂತ ಹೇಳ್ತಾರೆ. ಪೂರ್ವ ಶ್ಲೋಕೆ ಅನಾದಿ ಮಾಯೆಯ ಪರಮೇಶ್ವರೇಚ್ಛೆಯ ಪ್ರಕೃತಿ. ಹಿಂದಿನ ಶ್ಲೋಕ ಇದು. ಇದರಲ್ಲಿ ಹೇಳಿದ್ದಾರೆ, ಅನಾದಿ ಅಜ್ಞಾನದ ಮಲಗಿರತಕ್ಕಂಥ ಜೀವ ಎದ್ದ ಮೇಲೆ ಬ್ರಹ್ಮಜ್ಞಾನವಾಗುತ್ತೆ ಅಂತ ಹೇಳಿದ್ದಾರೆ. ದೇರ್ಫೋರ್ ಪ್ರಕೃತ್ಯಾದಿನಾಚ ಜೀವಜಾತಸ್ಯ ಜ್ಞಾನಾವರಣ ಲಕ್ಷಣಂ ಸುಪ್ತತ್ವಂ. ಜೀವ ಮಲಗೋದು ಅಂದ್ರೇನು? ಪ್ರಕೃತಿ ಮೊದಲಾದ ಆವರಣಗಳು ಜೀವನಿಗಿದೆ. ಆವರಣ ಅಂದರೆ ಕವರಿಂಗ್. ಇಷ್ಟು ಕವರಿಂಗ್ ಆಗಿ ಜೀವ ಗೊತ್ತಾಗದು. ಅಡ್ಡ ನೋಡ್ತಿರ್ತಕ್ಕ ಕೈ ಅಡ್ಡ ಹೇಳಿದ್ರೆ ಮುದ ಕ್ಲೋಸ್. ಬುದ್ಧತೆ ತದಾಯಿತಿ, ಅವಾಗ ಆ ಎಚ್ಚರ ಬರಬೇಕು ಅವನಿಗೀಗ. ಅದು ಸುಪ್ತತ್ವಂ ತಥೈವ ತತ್ವಜ್ಞಾನ ಲಕ್ಷಣ ಪ್ರಬೋಧಶ್ಚ ಉಕ್ತ. ಅಂದರೆ ಜ್ಞಾನ ಆವೃತವಾಗೋದು ನಿದ್ರೆ, ತತ್ವಜ್ಞಾನ ಲಕ್ಷಣ ಪ್ರಬೋಧ, ತತ್ವಜ್ಞಾನ ಬರೋದು ಎಚ್ಚರ ಅಷ್ಟೇ. ತೇನ ಜೀವೇಶ್ವರಯೋ ಜಡೇಶ್ವರಯೋ ಜೀವಜಡಯೋಶ್ಚ ಭೇದಾ ಸಂತೀತಿ ಲಬ್ಧಂ. ಇದರಿಂದ ಜೀವೇಶ್ವರರಿಗೆ ಜಡ ಈಶ್ವರರಿಗೆ ಜೀವ ಜಡಗಳಿಗೆ ಭೇದ ಇದೆ ಅಂಥೇಳಿ ಸ್ಪಷ್ಟ ಆಯಿತು. ಪ್ರಭೋರಿಚ್ಛೆಯ ನಿಗಡಾದಿನ ಪುರುಷೇ ಬದ್ಧೆಯ ಮುಕ್ತೇ ಚ ಭೇದತ್ರಯ ದರ್ಶನ. ಪ್ರಭೋರಿಚ್ಛಯ ರಾಜ ಇದ್ದಾರೆ, ಅವನೇನು ಮಾಡಿಬಿಟ್ಟ? ಸಿಟ್ಟು ಬಂತು ಯಾರನ ಮೇಲೋ, ನಿಗಡಾದಿನ ಪುರುಷೇ ಸಂಕೋಲೆ ಹಾಕಿ ಜೈಲಿಗೆ ಹಾಕಿ ಅಂತ ಹೇಳಿಬಿಟ್ಟ. ಯಾಕೆ? ಅವರ ರಾಜನ ಇಚ್ಛೆಯಿಂದಾಗಿ ಅವನಿಗೆ ಬಂಧನ ಬಂತು, ಆಮೇಲೆ ಮುಕ್ತೆ, ಆಮೇಲೆ ಅವನು ಏನಾಯ್ತು ಈಗ ನಿರಪರಾಧಿ ಏನೋ ಗೊತ್ತೆ ಅಥವಾ ಶಿಕ್ಷೆ ಅನುಭವಿಸಿ ಆಯ್ತು ಅವನೀಗ ಬಿಡುಗಡೆ ಮಾಡಿಬಿಟ್ಟ. ಮುಕ್ತೇ ಚ ಭೇದತ್ರಯ ದರ್ಶನ, ಮೊದಲು ಭೇದ ಆಮೇಲೂ ಭೇದ. ಈಗ ರಾಜ ಏನು ಮಾಡಿದ, ತನ್ನ ನಿಂದೆ ಮಾಡಿದವನನ್ನು ಜೈಲಿಗೆ ಹಾಕಿಬಿಟ್ಟ. ಇದು ಸಂಸಾರ, ಇದು ರಾಜ ತನ್ನ ಮರ್ತ ದೇವರು ತನ್ನ ಮರ್ತ ದೇವರು ಸಂಸಾರಕ್ಕೆ ಹಾಕಿಬಿಟ್ಟ. ಅವನೇನು ಜ್ಞಾನ ಸಂಪಾದನೆ ಮಾಡ್ದ, ತಕ್ಷಣ ಏನು ಮಾಡ್ದ, ಬಿಡುಗಡೆ ಮಾಡಿಬಿಟ್ಟ. ಮೊದಲಿಗೂ ವ್ಯತ್ಯಾಸ ಏನಾರಾಗಿದೆ ಈಗ? ಮೊದಲು ಜೀವ ಇದ್ದಾನೆ ದೇವರಿದ್ದಾನೆ ಬಂಧನ ಇದೆ, ಆಮೇಲೂ ಜೀವರಿದ್ದಾನೆ ದೇವರಿದ್ದಾನೆ ಬಂಧನ ಇದೆ. ತತ್ವೋದ್ಯೋತ ಯುವತೋ ಭಿನ್ನ ಮುಕ್ತತ್ವ ತೆರಿತ ಅಂತ ಹೇಳಿಲ್ಲ, ಅದನ್ನ ಆ ಅರ್ಥ ಇದೆ. ಒಬ್ಬ ವ್ಯಕ್ತಿ ಬಿಡುಗಡೆ ಆಗಿದ್ದಾನೆ ಅಂತ ಕೇಳಿದರೆ ಬಿಡುಗಡೆ ಮಾಡಿದವನು ಬಿಡುಗಡೆ ಆದವನು ಒಂದಾಗ್ತಾರೆ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಿಲ್ಲ. ಬಿಡುಗಡೆ ಆದ ಬಂಧನ ಜೈಲಲ್ಲಿರ್ತಕ್ಕಂಥವನು ಬಿಡುಗಡೆಗಿಂತ ಮುಂಚೆ ಕೂಡ ಜೈಲರಿಗಿಂತ ಭಿನ್ನ, ಬಿಡುಗಡೆ ಆದಮೇಲೂ ಕೂಡ ಜೈಲರಿಗಿಂತ ಭಿನ್ನ ಅಷ್ಟೇ. ಆದ್ದರಿಂದ ಭೇದ ಮೊದಲು ಇದೆ ಆಮೇಲೆ ಇದೆ ಅಂತ ತೋರಿಸ್ತಾರೆ. ಜೀವಜಲ ಭೇದ ಬದ್ಧೇ ಮುಕ್ತೇಜ ಭೇದತ್ರಯ ದರ್ಶನ, ಈ ಮೂರು ಭೇದಗಳು ಕೂಡ ಜೀವೇಶ್ವರ ಪ್ರಭು, ಇಲ್ಲಿ ಜೀವ ಕೈದಿ, ಈಶ್ವರ ರಾಜ, ಜಡೇಶ್ವರ ಆ ಬಂಧನ ಮತ್ತು ರಾಜ, ಜೀವ ಜಡ ಆ ಬಂಧನ ಮತ್ತು ಕೈದಿ, ಮೂರು ಮದ್ದು ಇದೆ ಆಮೇಲೂ ಇದೆ, ಕರೆಸ್ಪಾಂಡಿಂಗ್ಲಿ ಅರ್ಥ ಮಾಡ್ಕೋಬೇಕು. ಭೇದತ್ರಯ ದರ್ಶನ ಪ್ರಾಕ್ ಪ್ರಭವ ಸರ್ವಭಾವಾನಾಂ ಇತಿ ಭಾವಶಬ್ದೋಕ್ತಾನಾಂ ಜೀವಾನಾಂ ಮಿಥೋ ಭೇದೋಪಿ ಲಬ್ಧ. ಜೊತೆಗೆ ಜೀವರಿಗೆ ಏನಿದೆ ಈಗ ಮಿಥೋ ಭೇದ, ಮೇಲೆ ಹೇಳಿದ್ದಿಲ್ಲ ಜೀವೇಶ್ವರ ಜಡೇಶ್ವರ ಜೀವ ಜಡ ಹೇಳಿದರು. ಅರ್ಥಾತ್ ಇನ್ನೊಂದು ಇಂಪ್ಲಿಕೇಶನ್ ಏನು, ಜೀವಾನಾಂ ಮಿಥೋ ಭೇದೋಪಿ ಲಬ್ಧ, ಕೈದಿ ಆದ ಜೀವ ಇದ್ದಾನೆ ಕೈದಿ ಅಲ್ಲದ ಜೀವ ಇದ್ದಾನೆ. ಸೊ ಜೀವ ಜೀವರಿಗೆ ಏನು ಬಂತಲ್ಲಿ ಮತ್ತೆ ಅರ್ಥಾತ್ ಲಬ್ಧ ಅಂದರೆ ಇಂಪ್ಲೈಡ್ ಅಂತ ಅರ್ಥ. ತತಃ ಇವ ಆವರಣಾನಾಂ ಜಡಾನಾಮಪಿ ಮಿಥೋ ಭೇದೋ ಅರ್ಥ ಲಭ್ಯತೆ, ಜಡದಡ ಭೇದ ಹೇಳಿರಲಿಲ್ಲ, ಅದಕ್ಕೆ ಆವರಣಾನಾಂ ಜಡಾನಾಮಪಿ ಮಿಥೋ ಭೇದ ಅರ್ಥ ಲಭ್ಯತೆ. ಒಟ್ಟು ಜೀವ ಜೀವ ಭೇದ ಜಡ ಜಡ ಭೇದ ಒಂದು ಒಟ್ಟು ಎಷ್ಟಾಯಿತು, ಒಂದು ಮೂರು ಹೇಳಿದರು ಪ್ಲಸ್ ಎರಡು ಎಷ್ಟಾಯ್ತು ಅಲ್ಲಿಗೆ ಐದಾಯ್ತು. ತೇಷಾಂ ಪಂಚಾನಾಮಪಿ ಭೇದಾನಾಂ ಅನಾದಿ ಮಾಯೆಯ ಅಜಂ ಅನಿದ್ರಂ ಇತ್ಯಾದಿ ವಿಶೇಷಣ ಸಾಮರ್ಥ್ಯಾತ್ ಅನಾದಿತ್ವಂ ಲಬ್ಧಂ. ಅನಾದಿ ಮಾಯೆಯಿಂದಾಗಿ ಅಜನಾದ ಅನಿದ್ರನಾದ ಅನ್ನೋ ಪದದಿಂದ ಅನಾದಿತ್ವ ಅನ್ನೋದು ಸ್ಪಷ್ಟವಾಯ್ತು. ಈಗ ಅದು ಅನಾದಿ ಮಾಯೆ ಎಂಬ ಶಬ್ದಕ್ಕೆ ಅರ್ಥ ಇದು, ಅನಾದಿ ಮಾಯೆ ಶಬ್ದಕ್ಕೆ ಅನಾದಿಕಾಲದ ಪಂಚಭೇದ ಅಂತ ಅರ್ಥ. ತದಿದಂ ಪಂಚಾನಾಮಪಿ ಭೇದಾನಾಂ ಸತ್ಯತ್ವ ಅನಾದಿತ್ವಂಚ ಉಪಪಾದಯಿತಂ ಇದಂ ಶ್ಲೋಕದ್ವಯಂ. ಇಂಥ ಒಂದು ಪಂಚಭೇದಗಳು ಅನಾದಿಯಾಗಿವೆ ಸತ್ಯವಾಗಿವೆ ಅಂತ ಹೇಳೋದಕ್ಕೋಸ್ಕರ ಎರಡು ಶ್ಲೋಕ ಹೊರಟಿವೆ. ತತ್ರ ತಾವದ ಅನಾದಿತ್ವಂ ವಿಪಕ್ಷೇ ಬಾಧಕ ಪ್ರಸಂಗೇನ ಉಪವಾದಿತ ಪ್ರಪಂಚ ಹೈ. ಅನಾದಿತ್ವ ಇಲ್ಲ ಅಂತ ಹೇಳಿದರೆ ಇದೆ ಅಂತ ತೋರಿಸ್ಕೊಟ್ಟು ಪ್ರಪಂಚೋ ಇದು ವಿದ್ಯೇತ ನಿವರ್ತೇತ ರಸಂಶಯ ಅಂತ ಹೇಳಿದ್ರಿಂದ ಅನಾದಿತ್ವ ಬಂತು. ಯದಿಚ ಜಡಜೀವ ಭೇದೋ ನಶ್ಯೇತ್ ತದಾ ಜೀವಶ್ಚ ಜಡತ್ವಾಪತ್ಯ ಮೋಕ್ಷಶಾಸ್ತ್ರ ವೈಯರ್ಥಾಪತ್ಯ ರೀತ್ಯಾದಿ ರೂಪೇಣ ನಿವರ್ತೇತ ಇತಿ ಯಶ ಅನಿಷ್ಟತ್ವ ದ್ರಷ್ಟವ್ಯಂ. ಯದಿಚ ಜಡಜೀವ ಭೇದ ನಶ್ಯೇತ್, ಜಡ ಮತ್ತು ಜೀವರಿಗೆ ಭೇದ ಹೋಗೋದಾಗಿದ್ರೆ ಅವ ಜಡ ಜೀವ ಭೇದ ಹೋಯಿತು ಅಂದ್ರೆ ಅರ್ಥ, ಜೀವ ಜಡ ಆದ ಜಡ ಜೀವ ಆಯಿತು ಅಂತ ಅರ್ಥ. ಜಡಕ್ಕೂ ಜೀವಕ್ಕೂ ಭೇದ ಇಲ್ಲ ಅಂದರೆ ಜಡ ಜೀವ ಅನ್ನೋ ವಿಭಾಗನೆ ಇಲ್ಲ ಅಂದಮೇಲೆ ಬರೀ ಜೀವ ಅಥವಾ ಬರೀ ಜಡ ಇದೆ ಅಂತಾಯ್ತು. ಜೀವಶ್ಚ ಜಡತ್ವಾಪತ್ತಿ, ಆಗ ಆ ರೀತಿ ಜೀವ ಜಡ ಆಗಿಬಿಟ್ರೆ ಮೋಕ್ಷಶಾಸ್ತ್ರ ವೈಯರ್ಥಾಪತ್ತಿ, ಮೋಕ್ಷಶಾಸ್ತ್ರ ಏನಾಯ್ತು ಅಲ್ಲಿಗೆ ವ್ಯರ್ಥವಾದಂತೆ ಲೆಕ್ಕ. ಜೀವ ಜಡವಾಗೋದು ಒಳ್ಳೆಯದ ಕೆಟ್ಟದ್ದ? ಕೆಟ್ಟದ್ದು. ಮೋಕ್ಷ ಅಂಬದೇನದು ಬೆಟರ್ ಪುರುಷಾರ್ಥ, ಬೆಟರ್ ಪುರುಷಾರ್ಥ ಹೋಗಿ ಏನಾಯ್ತು ಲೋಯರ್ ಪುರುಷಾರ್ಥ ಆಗಲಿ. ಫಸ್ಟ್ ಕಷ್ಟಪಟ್ಟು ರೀಟೋಟ್ಲಿಂಗ್ ಹಾಕಿದ ಫೇಲ್ ಅಂತ ಬಂತು, ಏನು ಮಾಡಬೇಕು? ಮೊದಲು ಏನಾಗಿತ್ತು, ಕಡಿಮೆ ಮಾರ್ಕ್ಸ್ ಬಂದಿತ್ತು, ಪಾಪ ಪಾಸ್ ಆಗಿದ್ದ ಸೆಕೆಂಡ್ ಕ್ಲಾಸ್ ಆಗಿತ್ತು, ಸಿಟ್ಟು ಬಂದು ಫಸ್ಟ್ ರೀಸ್ಟೋಟ್ ಹಾಕಿದ ಫೇಲ್ ಅಂತ ಬಂದ್ಬಿಡ್ತು. ಏನಾಯ್ತು ಈಗ ಹಾಕಿದ್ದೆ ಪಜೀತ ಆಯ್ತಲ್ಲ ಅನ್ಕೋತಾನೆ. ಸೊ ಪರೀಕ್ಷೆ ಏನಾಯ್ತು, ಮೋಕ್ಷಕ್ಕೆ ಹೋಗಿ ಏನಾಯ್ತು ಇವನೀಗ ವೈಯರ್ಥ, ಮೋಕ್ಷಕ್ಕೆ ಅರ್ಥನೇ ಇಲ್ದಾಗಾಯ್ತು. ಆ ವೈಯರ್ಥ ವೇಸ್ಟ್ ಅಂತ, ವೈಯರ್ಥ ವಿಸ್ ವೇಸ್ಟ್. ನಿವರ್ತೇತ ಇತ್ಯಸ್ಯ ಅನಿಷ್ಟತ್ವ ದ್ರಷ್ಟವ್ಯಂ. ಆದ್ದರಿಂದ ನಿವರ್ತೇತ ಅನಿಷ್ಟ ಹೇಳಿದ್ರಿಂದ ಎಂದೂ ಕೂಡ ಭೇದ ಹೋಗೋದಿಲ್ಲಪ್ಪ, ಯೋಚನೆ ಮಾಡಬೇಡ ಅಂತೇಳಿ ತರ್ಕವನ್ನು ಹೇಳಿದ್ದಾನೆ. ತೃತೀಯ ಪಾದಂ ಪ್ರಾಗುಕ್ತ ಸತ್ಯತ್ವೋಪಾದನ ಸತ್ಯತ್ವೋಪಾದನಾಯ ಅವತಾರ. ತೃತೀಯ ಪಾದ ಯಾವುದು ಅಂದರೆ ಮಾಯಾ ಮಾತ್ರ ವಿಧಂ ದ್ವೈತಂ ಪ್ರಪಂಚೋ ಇದು ವಿದ್ಯೇತ ಪ್ರಥಮ ಪಾದ, ನಿವರ್ತೇತರ ಸಂಶಯ ದ್ವಿತೀಯ ಪಾದ, ಮಾಯಾ ಮಾತ್ರ ವಿಧಂ ದ್ವೈತಂ ತೃತೀಯ ಪಾದ, ಅದ್ವೈತಂ ಪರಮಾರ್ಥ ಚತುರ್ಥ ಪಾದ. ಶ್ಲೋಕಕ್ಕೆ ಎಷ್ಟು ಪಾದ ಇರುತ್ತೆ ಯಾವಾಗಲೂ? ನಾಲ್ಕು ಪಾದ. ಗಾಯತ್ರಿ ಮಂತ್ರಕ್ಕೆ ಮಾತ್ರ ಮೂರೇ ಪಾದ, ಗಾಯತ್ರಿ ತ್ರಿಪದ ಅಂತ ಹೇಳ್ತಾರೆ. ತತ್ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದೇವಯೋನ ಪ್ರಚೋದ. ಎಷ್ಟು ಪಾದ ಇದೆ ಇಲ್ಲಿ? ಮೂರೇ ಪಾದ ಇರೋದು, ಆದರೆ ಇದು ಬಂತು, ಇದು ನಾಲ್ಕು ಪಾದ ಇದೆ. ಗೊತ್ತಾಯ್ತಾ? ಸಾಮಾನ್ಯವಾಗಿ ಗಾಯತ್ರಿ ಛಂದಸ್ಸನ್ನು ಬಿಟ್ಟರೆ ಉಳಿದೆಲ್ಲ ಛಂದಸ್ಸುಗಳು ಇರೋದು ಎಷ್ಟೋದು? ನಾಲ್ಕು ಪಾದ. ಅದರ ಪ್ರಥಮ ಪಾದ, ದ್ವಿತೀಯ ಪಾದ, ಮೂರನೇ ಪಾದ. ನಚ ಅವಿದ್ಯ ಅಯಂ ಪಂಚವಿಧೋ ಭೇದ, ನಚ ಅವಿದ್ಯಮಾನೋಯಂ ಮಾಯಾ ಮಾತ್ರತ್ವ. ಇದು ಯಾತಕ್ಕೆ ಅವಿದ್ಯಮಾನ ಅಂದರೆ, ಅವಿದ್ಯಮಾನ ಅಂತ ಯಾತಕ್ಕೆ ಹೇಳಬಾರದು ಗೊತ್ತಾ? ಇದು ಮಾಯಾ ಮಾತ್ರ. ಇದು ಏನು ಮಾಯಾ ಮಾತ್ರ ಅಂದ್ರೇನು? ಅಯಂ ಪಂಚವಿಧೋ ಭೇದ ಅನೇನ ಇದಂ ದ್ವೈತಮಿತಿ ಪ್ರಾಕ್ ಪ್ರಪಂಚ ಶಬ್ದೋಕ್ತಾರ್ಥಸ್ಯ ಪರಾಮರ್ಶೆ ಇತಿ ಸೂಚಯತಿ. ಹಿಂದೆ ಹೇಳಿದಂತಹ ಮಾಯಾ ಮಾತ್ರ ಇದಂ, ಹಿಂದೆ ಬಂದ ಪ್ರಪಂಚ ಇದೆಯಲ್ಲ, ಪಂಚಭೇದ ಇದೆಯಲ್ಲ, ಇದೆಲ್ಲ ಮಾಯಾ ಮಾತ್ರ. ಏನಾಗಂದ್ರೆ ಅರ್ಥ, ಶಬ್ದಾರ್ಥ ಪರಾಮರ್ಶ ವೈವಿಧ್ಯಮಾನೋ ಭ್ರಾಂತಿ ಕಲ್ಪಿತ ವಿರುದ್ಧೋಯಂ ಹೇತುರೀತ್ಯಥೋ ವ್ಯಾಖ್ಯಾತಿ ಮಾಯೇತಿ. ಇದು ಭ್ರಾಂತಿ ಪರಿಕಲ್ಪಿತ ಯಾತಕ್ಕಲ್ಲ ಅಂದರೆ, ಯಾರೋ ತಿಳ್ಕೊಂಡ ಭೇದವಾಗಿದೆ ಏನಿರಬಹುದು, ಭ್ರಾಂತಿ ಆಗಬಹುದು. ಆದರೆ ದೇವರು ತಿಳ್ಕೊಳ್ಳೋದು ಮಾಯೇತಿ ಭಗವತ್ ಪ್ರಜ್ಞಾ. ಮಾಯಾ ಮಾತ್ರ ಅಂದ್ರೇನು, ಇದೆಲ್ಲ ಬರೀ ಮಾಯಾ ಕಪಟ ಅಂತ ಅರ್ಥ ಅಲ್ಲ. ಮಾಯಾ ಶಬ್ದಕ್ಕೆ ದೇವರ ಇಚ್ಛಾ, ದೇವರ ಜ್ಞಾನ ಅಂತ ಅರ್ಥ. ದೇವರ ತಿಳುವಳಿಕೆ ಮೇಲೆ ಏನರ್ಥ ಇದೆ, 100% ಕರೆಕ್ಟ್ ಅಂತ ಅರ್ಥ. ನಮ್ಮ ತಿಳುವಳಿಕೆ ಏನಾಗಿರಬಹುದು, ತಪ್ಪ ಚಾನ್ಸ್ ಇದೆ. ಅವ್ರು ಹೇಳಿದ್ದಾರೆ ಅಂದ್ರೆ ಏನಾಗತ್ತಾಗ, ರೋಗ ಇದೆ ಅಂತ ಯಾರೋ ಅಂದ್ರೆ ಅವ್ನು ಹೇಳ್ತಿರ್ತಾನೆ ಬಿಡಿ ಸುಮ್ಮನೆ, ಡಾಕ್ಟರ್ ಹೇಳಿದ್ದಾರೆ ಹಾಗಿದ್ರೆ ಕೇಳಬೇಕಾದ್ ಅದಕ್ಕೆ ಅದ್ರಿಗೆ ಹೇಳೋದ್ಬೇಕಾದ ಅವನೇ ಕಾಂಪಿಟೆಂಟ್ ಅಥಾರಿಟಿ. ಗೊತ್ತಾಯ್ತಾ, ಭ್ರಮೆ ಇಲ್ಲದವನು ದೇವರು. ಅದಕ್ಕಾಗಿ ಮಾಯಾ ಮಾತ್ರ ಇದಂ ದ್ವೈತಂ ಮಾ ಪ್ರಜ್ಞಾ ಸೈವ ಮಾನತ್ರಾಣ ಕರ್ತೃ. ಮಾತ್ರಂ ಶಬ್ದಕ್ಕೇನೋ ಮಾತ್ರ, ಮಾ ಅಂದ್ರೆ ಮಾನ, ತ್ರ ಅಂದ್ರೆ ತ್ರಾಣ, ಮಾಯತ್ರ ಮಾನತ್ರಾಣ ಕರ್ತೃ ಅಂತ ಅರ್ಥ. ಗೊತ್ತಾಯ್ತಾ, ಮಾಯಾ ಮಾತ್ರಂ ಶಬ್ದಕ್ಕರ್ಥ ಭಗವಂತನ ಜ್ಞಾನದಿಂದ ಮಾನ ಮತ್ತು ತ್ರಾಣ, ಅವನಿಂದ ತಿಳಿಯಲ್ಪಟ್ಟಿದೆ ಮಾನ, ರಕ್ಷಿಸಲ್ಪಟ್ಟಿದೆ ತ್ರಾಣ. ದೇವರು ಭೇದ ಇದೆ ಅಂತ ಹೇಳಿದ್ದಾನೆ, ಮತ್ತು ಭೇದನ ಪ್ರೊಟೆಕ್ಟ್ ಮಾಡ್ತಾನೆ ದೇವರು. ತಸ್ಯ ತನ್ ಮಾಯಾ ಮಾತ್ರಂ, ಇದಕ್ಕೆ ಅರ್ಥ ಇದು. ಮಾಯಾ ಮಾತ್ರ ಅಂದರೆ ಕಪಟ ಮೋಹ ಅಂತ ಅರ್ಥ ಅಲ್ಲ, ಈ ಅರ್ಥ ಇಲ್ಲಿ. ಮಾಯೇತಿ ಶಬ್ದೇನ ಭಗವತ್ ಪ್ರಜ್ಞಾ ಉಚ್ಯತೆ. ಅದಕ್ಕೆ ಕಾರಣ ಏನು ಅಂತ ಹಿಂದೆ ಹೇಳಿದ್ದಾರೆ, ಮಾಯಾತು ಭಗವತ್ ಪ್ರಜ್ಞಾ, ಮಾಯಾ ಶಬ್ದ ಭಗವತ್ ಪ್ರಜ್ಞಾ ಅಂತ ಅರ್ಥ ಹಿಂದೆ ಸ್ಕಂದ ಪುರಾಣದ ವಾಕ್ಯ ಕೊಟ್ಟು ತಿಳಿಸಿದ್ದಾರೆ. ಪ್ರಕೃತಿಯಲ್ಲಿ ವಾಸನೆಯತ್ತೇವ ತವೇಚ್ಛಾನಂತ ಕಥ್ಯತೆ ಇದು ಸ್ಕಾಂತೆ ಅಂತ ಹಿಂದೆ ಕೊಟೇಶನ್ ಕೊಟ್ಟಿರೋದ್ರಿಂದ ಹೇಳಿ ಆಗಿದೆ ಅಂತ ಅರ್ಥ. ಮಾಂಗ್ ಮಾನೆ ತ್ರೈಂಗ್ ಪಾಲನೆ, ಮಾಂಗ್ ಮಾನೆಯಿಂದ ಮಾನ ಬಂತು, ತ್ರೈಂಗ್ ಪಾಲನೆಯಿಂದ ತ್ರಾಣ ಬಂತು. ಸೊ ಎರಡು ಸೇರಿ ಮಾತ್ರ ಅಂತಾಯ್ತು. ಮಾತ್ರ ಮಾನ ತ್ರಾಣ ಈ ರೀತಿ ಹೇಳೋ ಪದ್ಧತಿ ಇದೆಯಲ್ವೋ. USA ಯುನೈಟೆಡ್ ಸ್ಟೇಟ್ಸ್ ಜಾಯಿನ್ ಮಾಡಿದ್ರಿ, ಹೊತ್ತಾರೆ US ಅಂದ್ಬಿಡ್ತಾರೆ. ಯಾವುದೇ ಪದ ಸೇರಿಸೋದಿದ್ದೇ ಅಭ್ಯಾಸ ಇದೆಯಲ್ಲ, ಉಪನಿಷತ್ ಮಾಡಿಕೊಟ್ಟ ಅಭ್ಯಾಸ. ಮಾನ ತ್ರಾಣ ಹೋಗಿ ಏನಾಯ್ತು, ಅದು ಮಾತ್ರ ಅಂತಾಯ್ತು. ಮಾತ್ರ ಅದು ಬಿಟ್ಬಿಟ್ರೆ ಇಲ್ಲೂ ಕಡೆ ಬಿಡ್ಬೇಕು, ಬಿ ಎಲ್ ಅಂತೀರಿ, ಬಿ ಎಕ್ಸ್ಪ್ಲೈನ್ ಮಾಡ್ತಿರಲಿಲ್ಲ ಅದನ್ನೆಲ್ಲ. ಈಗ ಗೊತ್ತಾನೆ ಶಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗ ಮಾಡಿ, ಅದಕ್ಕೆ ಶಾರ್ಟಾಗಿ ಹೇಳಿದ್ರಷ್ಟೇ. ಮಾನ ತ್ರಾಣ ಬಂದ್ರೆ ಮಾಯಾ ಮಾತ್ರ ಶಬ್ದ ಅಷ್ಟೇ ಉಪಯೋಗಿಸ್ಬಿಟ್ರು. ಇತ್ಯಾಭ್ಯಾಮ್ ಮೂಲ ವಿಭುಜಾದಿತ್ವಾತ್ ಕಹ, ಈ ಮೂಲ ವಿಭುಜ, ಮೂಲ ವಿಭುಜ ಯಾವುದು, ಮಾಂಗ್ ಮತ್ತು ಪಾಲ್ ತ್ರೈ ಎರಡು ಸೇರಿ ಮಾತ್ರ ಅಂತಾಯ್ತಷ್ಟೇ. ಘಯರ್ಥೆ ಕವಿಧಾರಮಿತಿ ವಾ ತಥೋ ಮಾಯಾ ಶಬ್ದಚ್ಚ ಬಹುರಿ, ಮಾಯಾ ಶಬ್ದ ಬಹುರಿ ಯಾತಕ್ಕೆ ತಗೊಂಡು ಅಂತ ಕೇಳಿದರೆ, ಈ ಘಯರ್ಥೆ ಕಾ ವಿಧಾನಂ ಎಂಬ ಸೂತ್ರದಿಂದ ಅದು ಬಹುರಿ ರೂಪ ಬಂತು. ಹೇತುವದ್ಭಾವ ಪ್ರಕಟನ ಯತ್ ಆತ್ಮರ್ಯ ಮಹಾ ಪರಮೇಶ್ವರೇಣಿ. ಮಾಯಾ ಮಾತ್ರಂ ಇದಂ, ಮಾಯಾ ಮಾತ್ರಂ ಇದಂ, ಇದಂ ಮಾಯಾ ಮಾತ್ರಂ ಅಂತ ಹೇಳಬೇಕಾದ್ರೆ ಹೇತುಗರ್ಭವಾದ ಪದ ಇದು, ಸತ್ಯ ಇದು. ಯಾತಕ್ಕೆ ಮಾಯಾ ಮಾತ್ರಂ, ದೇವರ ಇಚ್ಛೆಯಿಂದ ತಿಳಿಯಲ್ಪಟ್ಟು ರಕ್ಷಿಸಲ್ಪಟ್ಟಿರೋದ್ರಿಂದ ಮಾಯೆ ಮಾತ್ರ ಇತ್ತು, ಸರಿಯಾದದ್ದು ವಸ್ತುಸ್ಥಿತಿ ಅಂತ ಅರ್ಥ. ಗೊತ್ತಾಯ್ತಾ, ಹೇತುಗರ್ಭವಾದ ಪದ. ಅವನು ಏನೇನ್ರಿ, ಕೋಟಿ ಕೊಡ್ತಾನೆ, ಕೋಟಿ ರಾಜ ಕೋಟಿ ಕೊಡ್ತಾನೆ, ಕೋಟಿ ಕೊಡ್ತಾನೆ ಅನ್ನೋದಕ್ಕೆ ಕಾರಣ ಏನು, ರಾಜನಾಗಿರೋದ ಕಾರಣ. ಹೇತುಗರ್ಭ ಅಂತ ಕರೀತಾನೆ. ಅದ್ರ ಮತ್ತೆ ಕಾರಣ ಯಾಕೆ ಕೊಡ್ತಾನೆ, ಇಲ್ಲಿನ ಕೊಡ್ತಾನೆ ಅಂತ ಕೇಳಬಾರ್ದು, ರಾಜನಾಗಿರೋದೇ ಕಾರಣ ಅಂತ. ಹೇತು ಒಳಗಿರೋ ಶಬ್ದಕ್ಕೆ ಹೇತುಗರ್ಭ ಅಂತ ಕರೀತಾರೆ. ಗರ್ಭ ಅಂದ್ರೇನು, ಒಳಗಿರೋದು ಅಂತ. ಹೇತುವನ್ನು ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಪದ. ಅವನು ಪ್ರಾಂಶು ಎತ್ತರ ಪದ ತಗೋತಾನೆ. ಪ್ರಾಂಶು ಅಂದರೆ ಅಜಾನುಬಾಹು. ಅಜಾನುಬಾಹುವಿಗೆ ಮೇಲಿನ ಪದಾರ್ಥ ಸಿಗೋದೇನು ಕಷ್ಟ ಅಲ್ಲ, ಯಾತಕ್ಕೆ ಅಜಾನುಬಾಹುವಾಗಿರೋದ್ರಿಂದನೇ. ಗೊತ್ತಾಯ್ತಾ, ಅಜಾನುಬಾಹು ಅಂದರೆ ಹೇತು. ಹೇತು ಈ ಪ್ರಪಂಚ ಶಬ್ದಕ್ಕೆ ಅನೇಕ ಅರ್ಥ. ಇಲ್ಲಿ ಯಾವ ಅರ್ಥ ಅಂತ ತಿಳ್ಕೊಂಡ್ರೆ, ಇಲ್ಲಿ ಭೇದ ರೂಪವಾದ ಪ್ರಪಂಚ ಅಂತ. ಅದು ಹೇಳಿದ್ರೆ ಅರ್ಥ ಇದೆ, ಜೊತೆಗೆ ಪ್ರಪಂಚ ಒಂದೇ ಅಂತ ತಿಳ್ಕೊಳ್ಳೋದಲ್ಲ. ಪ್ರಪಂಚದಲ್ಲಿ ಏನು ಸೇರ್ಕೊಂಡಿದೆ ಈಗ, ಏನು ಸೇರಿ ಆಫೀಸ್ ಅಂತ. ಆಫೀಸರ್ ಒಬ್ಬರಿಗೆ ಆಫೀಸ್ ಆಗತ್ತ, ಆಫೀಸ್ ಏನಿರ್ಬೇಕು, ಆಫೀಸ್ ಇದ್ಬೇಕ, ಅವು ಏನಿರ್ಬೇಕು, ಸಬಾರ್ಡಿನೇಟ್ಸು P2P ಅಂತಾರೆ, ಪ್ರಿನ್ಸಿಪಾಲ್ P1 ಎಲ್ಲರೂ ಇರ್ಬೇಕಂತ, ಇಲ್ಲವರು ಆಫೀಸ್ ಆಗೋದಿಲ್ಲ. ಸೊ ಪ್ರಪಂಚ ಬೇಕಾದ್ರೆ ಏನಿರಬೇಕು, ಈಶ್ವರ ಜೀವ ಜಡ ಇರಬೇಕು. ಮೂರು ಇಲ್ಲದವರು ಪ್ರಪಂಚ ಅಲ್ಲ. ಗೊತ್ತಾಯ್ತಾ, ಮೂರು ಇಲ್ಲದವರು ಪ್ರಪಂಚ ಅಲ್ಲ. ಸೊ ಪ್ರಪಂಚ ಸುಳ್ಳು ಅಂತ ಕರೆದ್ರೆ ಮೂರು ಸುಳ್ಳು ಅಂತ ಆಗುತ್ತೆ, ಬ್ರಹ್ಮನು ಸುಳ್ಳಾಗ್ಬಿಡ್ತಾನೆ ಆಮೇಲೆ. ಅರ್ಥ ಆಯ್ತಾ? ಸೊ ಮೂರು ಇದ್ಮೇಲೆ ಪಂಚಭೇದ ಬಂತು. ಮೂರು ಇದ್ದ ತಕ್ಷಣ ಏನಾಯ್ತು, ಈಗ ಆಫೀಸರ್ ಇದ್ದಾನೆ, ಆಫೀಸ್ ಬಿಲ್ಡಿಂಗ್ನಲ್ಲಿ ಇದ್ದಾನೆ, ಸಿಂಪಲ್ ತಗೊಳ್ಳಿ. ಈಗ ಆಫೀಸರ್ ಇದ್ದಾನೆ, ಆಫೀಸರ್ಗೆ ಏನಿರ್ಬೇಕು, ಯಾವಾಗಲೂ ಒಂದು ಆಫೀಸ್ ಇರಬೇಕು. ಆಫೀಸ್ ಏನದು, ಜಡನ ಚೇತನನ ಜಡ. ಆಫೀಸರ್ ಏನವನು, ಚೇತನ. ಉಳಿದ ಅಸಿಸ್ಟೆಂಟ್ಸ್ ಏನವರು, ಚೇತನ. ಈ ಆಫೀಸರ್ಗೂ ಇವ್ರಿಗೇನು ಸಂಬಂಧ, ಅವನು ಈಶ್ವರ, ಇವರು ಡಿಪೆಂಡೆಂಟ್ಸ್. ಸೊ ಜೀವ ಈಶ್ವರ ಜಡ ಮೂರು ಬಂತು. ಆಫೀಸ್ ಅಂತ ಹೇಳಿದ್ರೆ ಎಷ್ಟಿರ್ಬೇಕು, ಈಗ ಮೂರು ಇರಲೇಬೇಕು. ಎಲ್ಲರೂ ಸಬಾರ್ಡಿನೇಟ್ಸ್ ಆದರೆ ಆಫೀಸ್ ಆಗೋದಿಲ್ಲ. ಏನಿರಬೇಕು, ಮುಖ್ಯಸ್ಥ ಅಂತ ಒಬ್ಬರಿರಬೇಕು, ಅವನೇ ಈಶ್ವರ. ಜಗತ್ತಿಗೆ ಸ್ವಾಮಿ ಯಾರೀಗ? ಪರಮಾತ್ಮ. ಅವನ ಸೇವಕರೆಲ್ಲ ಯಾರಿದ್ದಾರೀಗ? ಜೀವರು, ಮುಳು ಜೀವರಿದ್ದಾರೆ. ಈ ಜಗತ್ತೇನಿದು? ಆಫೀಸ್. ಇದು ಮೂರು ಸೇರಿ ಏನಾಯ್ತು ಈಗ? ಪ್ರಪಂಚ. ಅಷ್ಟೇ, ಇದಕ್ಕೆ ಪ್ರಪಂಚ ಅಂತ ಕರೆಯೋ. ಸೊ ಪ್ರಪಂಚ ಶಬ್ದಕ್ಕೆ ಐದು ಭೇದ ಹೊಂದಿರೋದು ಅಂತಾನೆ ಅರ್ಥ. ವಿಶ್ವ ಮೂರು ಮೂರಿದ್ರೇ ವಿಶ್ವ. ಇದ್ರ ವಿಶ್ವ ಅಲ್ಲ ಈಗ, ತಿಳಿತಿಲ್ಲ. ಇವತ್ತು ಯಾವುದೋ ಊರಿಗೆ ಕಾಲೇಜ್ ಗ್ರಾಂಟ್ ಮಾಡಿದ್ದು ಅಪ್ಲಿಕೇಶನ್ ಹಾಕ್ತಾರೆ, ಗ್ರಾಂಟೆಡ್ ಅಂತ ಬಿಡ್ತಾರೆ, ಪೇಪರ್ ಕೊಟ್ಟು ಗ್ರಾಂಟೆಡ್ ಆಗಿಬಿಡುತ್ತೆ. ಏನು ಮಾಡೋದು ಫಸ್ಟ್ ಅವನೀಗ? ಸ್ಟಾಫ್ ಪ್ಯಾಟರ್ನ್ ಇದೆ ಈಗ, ಇಷ್ಟು ಜನ ಮಿನಿಮಮ್ ಇರಬೇಕು ಅಂತ ಇರ್ತದೆ. ಅಷ್ಟೊಂದು ಅಪಾಯಿಂಟ್ ಮಾಡಬೇಕು ಅವನು, ಅದೊಂದು ಜಾಗ ತೋರಿಸ್ಬೇಕು. ತಿಳಿತಿಲ್ಲ. ಆಮೇಲೆ ಅಷ್ಟು ಸ್ಟೂಡೆಂಟ್ಸ್ ತೋರಿಸ್ಬೇಕು. ಇವತ್ತೆ ಪಾಠ ಕೇಳೋ ಸ್ಟೂಡೆಂಟ್ಸೇ ಇಲ್ಲ, ಅವಾಗ ಏನಾಗುತ್ತೆ? ಈಗ ಸ್ಕೂಲಿಗೆ ಅರ್ಥನೇ ಇಲ್ಲ, ಬರೀ ವೇಸ್ಟ್ ಕೂತಿರು, ನೋಣ ಹೊಡ್ಕೊಂಡು ಹೋಗೋದು, ಅಷ್ಟೇನು ಉಪಯೋಗ ಇಲ್ಲ. ಗೊತ್ತಾಯ್ತಾ? ಬರೀ ಇಷ್ಟು ವೇಸ್ಟೇ ಇಲ್ಲ, ಮತ್ತೆ ನೋಣ ಹೊಡೆಯೋದು ಅವರು ಕೂಡ. ಈಗ ಮೂರು ಜನ ಇರಬೇಕು ಈಗ ವ್ಯವಸ್ಥೆ, ಪ್ರಿನ್ಸಿಪಾಲು, ಟೀಚರ್ಸು, ಇವರು. ಗೊತ್ತಾಯ್ತಾ? ಬಿಲ್ಡಿಂಗ್ ಎಷ್ಟು ಎಷ್ಟು ಡಿಫ್ರೆನ್ಸ್ ಬಂತೀಗ? ಅದೇ ಪ್ರಪಂಚ ಶಬ್ದಕ್ಕೆ ಏನು ಅರ್ಥ, ಆಫೀಸ್ ಶಬ್ದಕ್ಕೆ ಏನು ಅರ್ಥ ಇರಬೇಕು, ಪ್ರಪಂಚ ಶಬ್ದಕ್ಕೆ ಅರ್ಥ ಇದೆ. ಗೊತ್ತಾಯ್ತಾ? ಪ್ರಪಂಚನ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ದೇವರಿಲ್ದವರು ಪ್ರಪಂಚ ಆಗೋದೇ ಇಲ್ಲ. ಹೇಗೆ ಹೆಡ್ಡೆ ಇಲ್ವಲ್ಲ, ದೇವರಿಲ್ದವರು ಪ್ರಪಂಚ ಆಗ. ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ. ನಮ್ಮ ದೇಹನೇ ಪ್ರಪಂಚ ಈಗ. ಗೊತ್ತಾಯ್ತು? ನಮ್ಮ ದೇಹದಲ್ಲೇ ಮೂರು ಭಾಗ ಇದೆ. ಯಾಕೆ? ದೇಹ ಏನಿದು? ಜಡ. ಒಳಗಿರೋ ಜೀವ ಯಾರು? ಜೀವ. ಒಳಗೆ ದೇವರಿದ್ದಾನೆ, ಒಳಗೆ ಬಿಂಬರೂಪಿ, ಅವನೇನು? ಸೊ ನಮ್ಮ ದೇಹನೇ ಏನಿದು? ಪ್ರಪಂಚ. ಎಂಥ ಪ್ರಪಂಚ? ಮಿನಿ ಪ್ರಪಂಚ. ಅದಕ್ಕೆ ಪಿಂಡಾಂಡ ಅಂತ ಕರೆದು. ಅದು ದೊಡ್ಡ ಪ್ರಪಂಚ, ಅದು ಮ್ಯಾಕ್ಸಿ ಪ್ರಪಂಚ, ಅದು ಮಿನಿ ಪ್ರಪಂಚ. ದೊಡ್ಡ ಪ್ರಪಂಚ ಅಂಬೋದು ಬ್ರಹ್ಮಾಂಡ, ಚಿಕ್ಕ ಪ್ರಪಂಚ ಅಂದರೆ ದೇಹ. ದೇರ್ಫ ಇಲ್ಲೂ ಕೂಡ ಮೂರು ಬಂತಲ್ಲ, ಪಂಚಭೇದ ಬರಲಿಲ್ಲ, ಪಂಚಭೇದ ಬರಲಿಲ್ಲ. ಈಗ ಸುಲಭ ಆಗೋದು, ಇಬ್ಬರಿದ್ದಾರೆ, ಆ ಈ ಜೀವ ಆ ಜೀವ ಬೇರೆ. ಎ ಬಿ ಎ ಒಬ್ಬನಿಂದ ಮೂರು ಬಂತು, ಬಿ ಸಕ್ಕರೆ ಸೇರ್ಕೊಂಡ್ರೆ ಅಂತ ಈಗ ಇನ್ನೊಬ್ಬ ಜೀವ ಬಂದ, ಅವನಿಗೆ ಇವನಿಗೆ ಏನು ವ್ಯತ್ಯಾಸ ಇದೆ? ಈಗ ಭೇದ. ದೇರ್ಫ ಪಂಚಭೇದ ಬಂತು. ಅರ್ಥ ಇದೆ. ಅವನ ದೇಹಕ್ಕೆ ಒಂದು ದೇಹಕ್ಕೆ ಏನಿದೆ ಈಗ? ಜಡ ಜಡ ಭೇದ ಬಂತು. ಅವನ ದೇಹಕ್ಕೆ ಇವನ ದೇಹಕ್ಕೆ ಭೇದ ಇರೋದು, ಜಡ ಜಡ ಭೇದ ಬಂತು. ಅಷ್ಟೇ ಎತ್ತಾಯ್ತು. ಈಗ ಇಬ್ಬರಿದ್ದಾರೆ ಪಂಚಭೇದ, ಇಬ್ಬರಿದ್ದ ಪಂಚಭೇದ ಬರಬೇಕು. ಒಬ್ಬನಿದ್ರೆ ಮೂರು ಭೇದ, ಇಬ್ಬರಿದ್ರೆ ಪಂಚಭೇದ. ಇಂಥವ್ರು ಇನ್ಫೈನೈಟ್ ಇರೋದ್ರಿಂದ ಪಂಚಭೇದಗಳು ಜಾತಿ ಆಯ್ತು. ಈಗ ಗೊತ್ತಾಯ್ತು? ಪಂಚಭೇದ ಪ್ರತಿಯೊಂದು ಕಡೆ ಇರೋದ್ರಿಂದ ಐ ಫೈವ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಅಂದ್ಬಿಟ್ಟು, ಫೈವ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಎಷ್ಟಿವೆ ಈಗ? ಥೌಸಂಡ್ಸ್, ಕ್ರೋರ್ಸ್ ಗಟ್ಟೆ ಇರ್ಬೋದು. ವೆರೈಟೀಸ್ ಫೈವ್ ಅಷ್ಟೇ. ಪಂಚಭೇದ ಅಂಬೋದು ಫೈವ್ ಟೈಪ್ಸ್ ಆಫ್ ಭೇದ, ಓನ್ಲಿ ಫೈವ್ ಭೇದ ಅಲ್ಲ, ಫೈವ್ ಟೈಪ್ಸ್ ಆಫ್ ಭೇದ. ಅದಕ್ಕೆ ಪಂಚಭೇದ, ಪಂಚವಿಧ ಭೇದ ಅಂತ ಅರ್ಥ ಮಾಡಿ. ಪಂಚವಿಧ ಭೇದ ಎಲ್ಲ ಕಡೆಗೂ ಇದೆ. ಹೇತು ಅನೇನ ಇದು ಎಲ್ಲದ ಪ್ರತಿ ಪದಾರ್ಥನೇ ಪಂಚಭೇದ. ಲೋಕಕ್ಕೆ ಯಾಕೆ ಹೋಗ್ತೀರಿ? ಪ್ರತಿ ದೇಹನೂ ಏನದು? ಪ್ರತಿ ದೇಹನೂ ಪ್ರಪಂಚ. ಅರ್ಥ ಆಯ್ತಾ? ಈಗ ಪ್ರತಿ ದೇಹನೂ ಪ್ರಪಂಚನೇ, ಅದೇ ಮಿನಿ ಪ್ರಪಂಚ ಅಂತ ಹೇಳಿ. ಪ್ರಮಾಣಸ್ಯ ಉಕ್ತತ್ವಾದಿತ್ಯರ್ಥ ಮಾಂಗ್ ಮಾನೇಚೆ ವಿಕ್ರ ಹೇಳ್ತಾರೆ. ಏನೋ ಟಿ ವಿ ನೋಡ್ತಾ ಕೂತ್ಬಿಟ್ಟಿರ್ತಾರೆ, ಏನಾದ್ರು ಗೊತ್ತಾಗೋದಿಲ್ಲ. ಅವನು ಪ್ರಪಂಚನೇ ಬೇರೆ ಅಂತಾರೆ. ಏನು ಇಲ್ಲಿಗೆ ಈಗ ಅವನು ಪ್ರಪಂಚನೇ ಬೇರೆ. ಇವನು ಕುಡಿದು ಬಿದ್ದುಬಿಟ್ಟಿರ್ತಾರೆ, ಅವ್ರ ಪ್ರಪಂಚನೇ ಬೇರೆ. ಕುಡಿದು ಬಿದ್ದ ಪ್ರಪಂಚ ಭಾರಿ ವಿಚಿತ್ರ ಪ್ರಪಂಚ. ಯಾರಿ ಅಂದರೆ ಆ ಈ ಅರ್ಥ ರೂಢಿಯಲ್ಲಿ ಬಂದುಬಿಟ್ಟಿದೆ ಅಂತ ಅರ್ಥ. ಪ್ರಪಂಚ ಶಬ್ದಕ್ಕೆ ಈ ಪಂಚಭೇದಾತ್ಮಕ ಅರ್ಥ ಬರೀ ಇದರಲ್ಲಲ್ಲ, ಬಂದೇ ಇದೆ. ಇದನ್ನ ಹೇಳೋದಕ್ಕೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ, ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂ ಪೇಳ್ದ ಭಾವಿ ವಿರಿಂಚಿ ಏನಿಪ ಆನಂದ ತೀರ್ಥರ ನೆನವೆ ನನುದಿನವು. ಬರೀ ಪ್ರಪಂಚ ಈ ಪ್ರಪಂಚ ಹೇಳಿದ್ದವರು, ಪಂಚಭೇದಾತ್ಮಕ ಪ್ರಪಂಚ ಹೇಳಿದ್ದಕ್ಕೆ ಇದೇ ಆ ಶೋಕ ಅರ್ಥ ಆಗ್ಬೇಕಾದ್ರೆ ಈ ಪುರುಷದ ಭಾಗ ಅರ್ಥ ಆಗಿರ್ಬೇಕು. ಏನು ಪಂಚಭೇದ ಪ್ರಪಂಚ ಅಂದ್ರೇನು ಗೊತ್ತಾಗದೆ ಇಲ್ಲ. ನಚ ಅವಿದ್ಯಮಾನೋಯಂ ಮಾಯಾ ಮಾತ್ರತ್ವಾತ್ ಮಾಯೇತಿ ಭಗವತ್ ಪ್ರಜ್ಞಾ ಮಾನತ್ರಾಣ ಕರ್ತೃ ಯಶ್ಯ ತನ್ ಮಾಯಾ ಮಾತ್ರಂ ಹೇತು ಹೇತು ಮದ್ಭಾವ ಪ್ರಕಟನಾಯ ತಾತ್ಪರ್ಯ ಮಹ ಪರಮೇಶ್ವರೇಣೇತಿ ಪರಮೇಶ್ವರೇಣ ಜ್ಞಾತತ್ವೇಪಿ ಕುತೂಹಲ ಭ್ರಾಂತಿ ಕಲ್ಪಿತತ್ವ ವ್ಯತ್ಯಾತ ನಹೀತಿ. ಪರಮೇಶ್ವರ ತಿಳ್ಕೊಳ್ಳಿ, ಅವನು ತಪ್ಪು ತಿಳ್ಕೊಳ್ಳಿ ಅಂತ ಕೇಳಿದರೆ ಪರಮೇಶ್ವರೇಣ ಜ್ಞಾತತ್ವ ರಕ್ಷಿತತ್ವ ಚ ನೈದ್ವಿನಾದ್ವೈತಂ ಭ್ರಾಂತಿ ಕಲ್ಪಿತ ವಿತ್ಯರ್ಥ. ಗೊತ್ತಾಯ್ತಾ? ಭ್ರಾಂತಿ ಕಲ್ಪಿತ ಯಾರೋ ತಿಳ್ಕೊಂಡು ಭ್ರಾಂತಿ ಕಲ್ಪಿತ ಆಗೋ ಚಾನ್ಸ್ ಇದೆ. ಅದು ಯಾರು ಕಲಿ ಯಾರು ನೋಡ್ತಿರೋದನ್ನ? ದೇವರು ನೋಡ್ತಾ ಇದ್ದಾನೆ. ಪರಮೇಶ್ವರೇಣ ಜ್ಞಾತತ್ವಾತ್ ರಕ್ಷಿತತ್ವಾಚ್ಚ ಜ್ಞಾತತ್ವಾತ್ ಮಾ ರಕ್ಷಿತತ್ವಾತ್ರ ಅದಕ್ಕೆ ಮಾಯಾ ಮಾತ್ರಂ ಜ್ಞಾತತ್ವಾದ ರಕ್ಷಿತತ್ವಾಚ್ಚ ನ ದ್ವೈತಂ ಭ್ರಾಂತಿ ಕಲ್ಪಿತ ಇತ್ಯರ್ಥ. ಯಾಕೆ? ನಹಿ ಈಶ್ವರಸ್ಯ ಭ್ರಾಂತಿ. ಈಶ್ವರನ ಭ್ರಾಂತಿ ಅಂದ್ರೆ ಏನರ್ಥ? ಈಶ್ವರ ಶಬ್ದಕ್ಕೆ ಅರ್ಥ ಇಲ್ಲ ಅಂತ ಅರ್ಥ. ಸರ್ವಜ್ಞ ತಪ್ಪಿಡ್ತಾನೆ ಅಂದ್ರೆ ಸರ್ವಜ್ಞ ಅಲ್ಲ ಅಂತ ಅರ್ಥ. ಈಶ್ವರ ಯಾರು? ಸರ್ವಜ್ಞ. ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ. ದೇವರಿಗೆ ಭ್ರಾಂತಿ ಅಂದ್ರೆ ದೇವರು ಭ್ರಾಂತಿ ದೇವರಾಗಿದ್ದ ದೇವರಲ್ಲ ಅಂತ ಅರ್ಥ. ನಹೀಶ್ವರಸ್ಯ ಭ್ರಾಂತಿ. ಆಕಾಶ ಲಿಮಿಟ್ ಮಾಡಿದ ತಕ್ಷಣ ಏನಾಗುತ್ತದ? ಆಕಾಶ ಅಲ್ಲ. ಆಕಾಶ ಲಿಮಿಟ್ ಟೈಮ್ ಚಾನ್ಸ್ ಬಂದ ತಕ್ಷಣ ಆಕಾಶ ಹೊರಟೋಯ್ತು. ನ ಯದಿ ಈಶ್ವರ ದೃಷ್ಟಮಿ ಭ್ರಾಂತಿ ಕಲ್ಪಿತಂ ಸ್ಯಾತ್ ತರ್ಹಿ ಈಶ್ವರಸ್ಯಾಪಿ ಭ್ರಾಂತಿರ್ಯುಕ್ತಂ ಸ್ಯಾತ್. ಈಶ್ವರ ತಿಳ್ಕೊಂಡ ಮೇಲೂ ಭ್ರಾಂತಿ ಕಲ್ಪಿ ಅಂತ ಅದ ಅಂತ ಕರೆಯೋದಾದರೆ ಈಶ್ವರನಿಗೆ ಭ್ರಾಂತಿ ಅಂತ ಹೇಳಿದಾಗಾಯ್ತು. ನಚ ತದ್ಯುಕ್ತಂ ಅದು ಸರಿಯಲ್ಲ. ನಿರವಧ್ಯತ್ವ ಶ್ರುತಿ ವಿರೋಧಾತಿಥಿ ಭಾವ ನಿರನಿಷ್ಠೋ ನಿರವಧ್ಯ ಶ್ರುತಿಯ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಅಂಜನ ಅಂದ್ರೆ ದೋಷ, ನಿರಂಜನ ದೋಷ ಇಲ್ಲದವನು. ಯಾ ಭ್ರಾಂತಿ ಎಂಬುದೇನದು ದೋಷ. ದೋಷವಿಲ್ಲದ ದೇವರಿಗೆ ಭ್ರಾಂತಿ ಬಂತು ಅಂದ್ರೆ ಏನು ಹೇಳಿದಾಗಾಯ್ತು ಅಲ್ಲಿಗೆ? ದೋಷ ಹೇಳಿದಾಗಾಯ್ತು, ಅದಕ್ಕೆ ಹೇಳಬಾರದು. ಏವಂ ನಹಿ ಭ್ರಾಂತಿ ಕಲ್ಪಿತಂ ಕೇನಚಿತ್ ದ್ರಕ್ಷತೆ ಇತ್ಯಪಿ ವಕ್ತವ್ಯಂ. ಇನ್ನೊಂದು, ಏವಂ ನಹಿ ಭ್ರಾಂತಿ ಕಲ್ಪಿತಂ ಕೇನಚಿತ್ ದ್ರಕ್ಷತೆ ಇತ್ಯಪಿ ವಕ್ತವ್ಯ. ಭ್ರಾಂತಿ ಕಲ್ಪಿತವಾದದ್ದು ಯಾರಿಗೂ ಕಾಣೋದಿಲ್ಲ. ನಿವರ್ತ್ಯ ಶಂಕಾ ಪ್ರದರ್ಶನ ಪೂರ್ವಕಂ ಚತುರ್ಥ ಪಾದಮವತಾರ್ಯ ಪಠತಿ. ಈ ನಾಲ್ಕನೇ ಪಾದಕ್ಕೆ ಅರ್ಥ ಹೇಳಬೇಕು. ಮೂರು ಪಾದ ಆಯ್ತಲ್ಲ, ನಾಲ್ಕನೇ ಪಾದಕ್ಕೆ ಅರ್ಥ ಹೇಳಬೇಕು, ಅದನ್ನು ನಾಳೆ ನೋಡೋಣ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿಕರತಶ್ಚಾತ್ರೇಶ್ವರ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ.